ಭಗವದ್ಗೀತೆಯಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ. ಶ್ರೀಕೃಷ್ಣ ಆರುರುಕ್ಷೋಃ ಮುನೇರಿಯೋಗಂ ಕರ್ಮ ಕಾರಣ ಮುಚ್ಚತೆ, ಸಿದ್ಧಿಯ ಒಂದು ಹಂತವನ್ನು ತಲುಪೋದಕ್ಕೆ ನಮ್ಮ ನಿತ್ಯ ಕರ್ಮಗಳು ಕಾರಣ. ಅಂದರೆ ನಾವು ಮಾಡುವ ದೈನಂದಿನದ ಧಾರ್ಮಿಕ ಕಾರ್ಯಗಳು, ನೈಮಿತ್ತಿಕವಾದ ಹಬ್ಬ ಹರಿದಿನದಲ್ಲಿ ಮಾಡುವ ಕೆಲಸಗಳು, ಇವು ಸಾಧಕನಿಗೆ ಭಗವಂತನನ್ನು ನೋಡುವವರೆಗೆ ಧ್ಯಾನದಲ್ಲಿ ತೀರಾ ಅಗತ್ಯ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಉಚ್ಯತೆ. ಅದೇ ಧ್ಯಾನದ ಪರಿಪಕ್ವ ಅವಸ್ಥೆಯನ್ನು ಹೊಂದಿದಾಗ ಕರ್ಮದ ಅವಶ್ಯಕತೆ ಇಲ್ಲ, ಶಮಃ ಕಾರಣ ಉಚ್ಯತೆ. ಶಮ ಅಂದರೆ ಬುದ್ಧಿಯನ್ನು ಭಗವಂತನಲ್ಲೇ ನೆಲೆಗೊಳಿಸುವುದು. ಕರ್ಮ ಬೇಕಾಗಿಲ್ಲ, ಶಮ ಸಂಪತ್ತು ಇದ್ದರೆ ಸಾಕು. ಇದು ಕೃಷ್ಣನ ಮಾತು. ಇದರಿಂದ ನಮ್ಮ ನಿತ್ಯ ಕರ್ಮಗಳು ಹಾಗೂ ನೈಮಿತ್ತಿಕ ಕರ್ಮಗಳು ನಮ್ಮನ್ನು ಸಾಧನೆಯ ಒಂದು ಹಂತದವರೆಗೆ ಒಯ್ಯುವ ಮೆಟ್ಟಲುಗಳು. ಆಮೇಲೆ ಇದರ ಅವಶ್ಯಕತೆ ಇಲ್ಲ. ಮಾಳಿಗೆಯನ್ನು ಹತ್ತುವವರೆಗೆ ಏಣಿ ಮೆಟ್ಟಲು ಬೇಕು, ಆಮೇಲೆ ಮೆಟ್ಟಲಿನ ಅಗತ್ಯವಿಲ್ಲ. ಹಾಗೆ ಸಾಧಕನಿಗೆ ಒಂದು ಹಂತವನ್ನು ತಲುಪಿಸುವವರೆಗೆ ಕರ್ಮಗಳ ಅವಶ್ಯಕತೆ. ಆ ಹಂತವನ್ನು ತಲುಪಿದ ಮೇಲೆ ಅವನು ನಿತ್ಯ ಕ್ರಿಯೆಗಳನ್ನು ಮಾಡಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ, ಭಗವನ್ ನಿಷ್ಠೆ ಅವನಿಗೆ ಇದ್ದರೆ ಸಾಕು. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಮಾಡಿದ ಉಪದೇಶ. ಆದರೆ ಅದೇ ಶ್ರೀಕೃಷ್ಣ ಅರ್ಜುನನಿಗೆ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈ ಪೂರ್ವಕರಂಕೃತಂ, ನೀನು ಕರ್ಮವನ್ನು ಮಾಡಲೇಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದಾನೆ. ಕರ್ಮಣ್ಯೇವ ಅಧಿಕಾರಸ್ತೇ, ತೇ ಅಂದರೆ ನಿನ್ನಂಥ ಜ್ಞಾನಿಗಳಿಗೂ ಕರ್ಮವು ಅನಿವಾರ್ಯ. ಹೀಗೆ ಒಂದೆಡೆ ಜ್ಞಾನಿಗಳಿಗೂ ಕರ್ಮವು ಅನಿವಾರ್ಯ, ಇನ್ನೊಂದೆಡೆ ಆ ಹಂತವನ್ನು ತಲುಪಿದ ಮೇಲೆ ಕರ್ಮದ ಅವಶ್ಯಕತೆ ಇಲ್ಲ. ಇವೆರಡು ಭಗವದ್ಗೀತೆಯಲ್ಲಿ ಕಾಣುವ ವಿರುದ್ಧವಾದ ಮಾತುಗಳಂತೆ ಕಾಣುತ್ತದೆ. ಈ ಸಮಸ್ಯೆಗೆ ಪ್ರಾಯಃ ಉಳಿದ ವ್ಯಾಖ್ಯಾನಕಾರರು ಮಧ್ವಾಚಾರ್ಯರ ಕಾಲದವರೆಗೆ ಕೆಲವರಿಗೆ ಇದು ಸಮಸ್ಯೆಯಾಗಿಯೇ ಉಳಿದಿತ್ತು. ಇನ್ನು ಕೆಲವರು ಅರ್ಜುನ ಆ ಹಂತವನ್ನು ತಲುಪದ ಒಬ್ಬ ಅಜ್ಞಾನಿ ಅನ್ನುವ ತೀರ್ಮಾನಕ್ಕೆ ಬಂದಿದ್ದರು. ಆದರೆ ಅರ್ಜುನನ ಅವತಾರದ ಹಿನ್ನೆಲೆಯನ್ನು ಮಹಾಭಾರತದಲ್ಲಿ ವ್ಯಾಸರು ನಿರೂಪಿಸಿದ್ದಾರೆ. ಅರ್ಜುನ ದೇವತೆಗಳ ಒಡೆಯನಾದ ಇಂದ್ರ, ದೇವತೆಗಳೆಲ್ಲರೂ ಕೂಡ ನಹಿ ದೇವಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ. ಭಗವಂತನ ಅಪರೋಕ್ಷ ಜ್ಞಾನ ಅವನನ್ನು ಕಣ್ಣಿಂದ ಕಾಣದ ಹೊರತು ದೇವತಾ ಪದವಿಯ ಪ್ರಾಪ್ತಿಯೇ ಇಲ್ಲ. ಹೀಗಿದ್ದ ಮೇಲೆ ದೇವತೆಗಳಿಗೆ ಒಡೆಯನಾದ ಇಂದ್ರನಿಗೆ ಭಗವಂತನ ಅಪರೋಕ್ಷ, ಆತ ಭಗವಂತನನ್ನು ನೋಡಿದ್ದಾನೆ, ದೇವರನ್ನು ಕಂಡಿದ್ದಾನೆ ಅನ್ನೋದನ್ನು ಒಪ್ಪುವುದು ತೀರಾ ಅಗತ್ಯ, ಅನಿವಾರ್ಯ. ಅಂತಹ ಇಂದ್ರನಿಗೂ ಕುರು ಕರ್ಮೈವ ತಸ್ಮಾತ್ವಂ, ನೀನು ಕರ್ಮವನ್ನು ಮಾಡಿಯೇ ತೀರಬೇಕು ಅನ್ನುವ ಒತ್ತಾಯವನ್ನು ಶ್ರೀಕೃಷ್ಣ ಮಾಡಿದ್ದಾನೆ ಹೀಗಿರುವಾಗ ಅರ್ಜುನನನ್ನು ಅಜ್ಞಾನಿ ಎಂದು ಪರಿಗಣಿಸುವುದು ಇದು ಶಾಸ್ತ್ರಗಳಿಗೆ ಸಮ್ಮತವಾದ ವಿಷಯವಲ್ಲ. ಅಲ್ಲಿಗೆ ಗೀತೆಯ ವಿರೋಧ ಸ್ಪಷ್ಟ. ಜ್ಞಾನಿಗಳಿಗೆ ಕರ್ಮದ ಅವಶ್ಯಕತೆ ಇಲ್ಲ ಎನ್ನುವ ಮಾತು ಒಂದೆಡೆ, ಜ್ಞಾನಿಯಾದ ಅರ್ಜುನನಿಗೂ ನೀನು ಕರ್ಮವನ್ನು ಮಾಡು ಅನ್ನುವ ಮಾತು ಇನ್ನೊಂದೆಡೆ. ಒಟ್ಟಿನಲ್ಲಿ ಜ್ಞಾನಿಗಳಿಗೆ ಕರ್ಮ ಬೇಕು, ಕರ್ಮ ಬೇಡ ಅನ್ನುವ ವಿರೋಧ ಭಗವದ್ಗೀತೆಯಲ್ಲಿ ಇದೆ. ಇದು ಒಂದು ದೊಡ್ಡ ಸಮಸ್ಯೆ. ಇದಕ್ಕೆ ಮೊದಲಾಗಿ ಉತ್ತರವನ್ನು ಕೊಟ್ಟವರು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಮೊದಲು ಬರೆದ ಗ್ರಂಥ ಭಗವದ್ಗೀತೆಗೆ ಭಾಷ್ಯ. ಅಲ್ಲಿ ಈ ಸಮಸ್ಯೆಗೆ ಹೀಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಧಕನಿಗೆ ಎರಡು ವಿಧದ ಕರ್ಮ ಅನಿವಾರ್ಯ. ಒಂದು ಅವನ ನಿತ್ಯ ನೈಮಿತ್ತಿಕ ಕರ್ಮಗಳು, ಅಂದರೆ ಜಪ, ಪೂಜೆ, ಸಂಧ್ಯಾವಂದನೆ, ವರ್ಷದ ಕೆಲವು ದಿನಗಳಲ್ಲಿ ಬರುವ ಪಿತೃಕಾರ್ಯಗಳು, ಹಬ್ಬ ಹರಿದಿನಗಳ ಕರ್ತವ್ಯಗಳು, ಇವು ಅವನ ಸ್ವಾರ್ಥದ ಉದ್ದೇಶದಿಂದ ಮಾಡುವ ಕರ್ತವ್ಯಗಳು. ಇದಲ್ಲದೆ ಸಾಮಾಜಿಕ ಬಾಧ್ಯತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಧಕನಿಗೂ ಇದೆ. ಅವನು ಅಧ್ಯಾತ್ಮ ಚಿಂತಕ ಅನ್ನುವ ಕಾರಣದಿಂದ ಪೀಠದ ಗದ್ದುಗೆಯಲ್ಲೇ ಕುಳಿತು ಸಾಧನೆಯಲ್ಲಿ ನಿರತನಾಗಬೇಕು, ಸಮಾಜಕ್ಕೆ ವಿಮುಖನಾಗಬೇಕು ಅನ್ನುವ ಸಿದ್ಧಾಂತ ಶ್ರುತಿ ಪುರಾಣ ಇತಿಹಾಸಗಳಲ್ಲಿ ಇಲ್ಲ. ಭಾಗವತದಲ್ಲಿ ವೇದವ್ಯಾಸರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಬ್ರಾಹ್ಮಣ ಸಮದೃಕ್ ಶಾಂತ ದೀನಾನಾಂ ಸಮುಪೇಕ್ಷಕ ಸ್ರವತೆ ಬ್ರಹ್ಮ ತಸ್ಯಾಪಿ ಭಿನ್ನ ಭಾಂಡಾತ್ ಪಯೋಯಥ. ಅವನು ಬ್ರಹ್ಮಜ್ಞಾನಿ, ಅವನಿಗೆ ಸಮದೃಷ್ಟಿ ಇದೆ, ಯಾರಲ್ಲೂ ಪಕ್ಷಪಾತವಿಲ್ಲ. ಶಾಂತ ಭಗವದೇಕ ನಿಷ್ಠನಾಗಿದ್ದಾನೆ, ಭಗವನ್ಮುಖನಾಗಿದ್ದಾನೆ. ಇಂಥವನಾಗಿದ್ದರೂ ದೀನಾನಾಂ ಸಮುಪೇಕ್ಷಕ, ತನ್ನ ಮುಂದಿರುವ ದುಃಖಕ್ಕೆ ಒಳಗಾದ ಸಮಾಜಕ್ಕೆ ಬೆನ್ನು ಹಾಕಿದರೆ, ಅದನ್ನು ಉಪೇಕ್ಷೆ ಮಾಡಿದರೆ, ಬ್ರಹ್ಮಸ್ರವತೆ ಅವನು ಮಾಡಿದ ತಪಸ್ಸು ಸೋರಿ ಹೋಗ್ತದೆ. ಅದಕ್ಕೆ ವೇದವ್ಯಾಸರು ಕೊಟ್ಟ ಉದಾಹರಣೆ ಭಿನ್ನ ಭಾಂಡಾತ್ ಪಾಯಃ ಯಥ, ತೂತು ಮಡಿಕೆಯಿಂದ ನೀರು ಸೋರಿದಂತೆ. ಒಟ್ಟಿನಲ್ಲಿ ವೇದವ್ಯಾಸರ ಆದೇಶ ಅಧ್ಯಾತ್ಮ ಸಾಧಕನಿಗೆ ಶಾಸ್ತ್ರವಿಹಿತ ಕರ್ಮಗಳು ಹೇಗೆ ಅನಿವಾರ್ಯವೋ ಸಮಾಜ ಸೇವೆಯು ಅಷ್ಟೇ ಮುಖ್ಯವಾದ ಒಂದು ಕೆಲಸ. ಅವನು ಯಾವುದೇ ಜಾತಿ ಪಂಗಡಕ್ಕೆ ಸೇರಿರಲಿ, ತನ್ನ ಮುಂದೆ ದುಃಖ ಪಡುವ ಸಾಮಾನ್ಯ ವ್ಯಕ್ತಿಗಳನ್ನು ನೋಡಿ ಉಪೇಕ್ಷೆ ಮಾಡಿದರೆ ಅವನಿಗೆ ಸಾಧನೆಯ ಸಿದ್ಧಿ ಎಂದು ಆಗುವುದಿಲ್ಲ. ಇದು ವೇದವ್ಯಾಸರ ಸ್ಪಷ್ಟ ಆದೇಶ. ಇದನ್ನ ಗೀತಾ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸಿದವರು ಮಧ್ವಾಚಾರ್ಯರು. ಗೀತೆಯಲ್ಲಿ ಬಂದ ಸಮಸ್ಯೆಗೆ ಉತ್ತರ ಇಲ್ಲಿದೆ. ನಮ್ಮ ಸಮಸ್ಯೆ, ಕೃಷ್ಣ ಒಂದೆಡೆ ಜ್ಞಾನಿಗಳಿಗೆ ಕರ್ಮ ಬೇಡ, ಮತ್ತೊಂದೆಡೆ ಜ್ಞಾನಿಗಳಿಗೂ ಕರ್ಮ ಅನಿವಾರ್ಯ, ಈ ಎರಡು ವಿರುದ್ಧವಾದ ಮಾತುಗಳನ್ನು ಆಡಿದ್ದಾನೆ. ಇದಕ್ಕೆ ಮಧ್ವಾಚಾರ್ಯರು ಕೊಟ್ಟ ಪರಿಹಾರ, ಭಗವಂತನನ್ನು ಕಾಣುವವರೆಗೆ ಈ ಎರಡೂ ವಿಧದ ಕರ್ತವ್ಯ ಸಾಧಕನಿಗೆ ಅನಿವಾರ್ಯ. ಒಂದು ಅವನ ಆಶ್ರಮಕ್ಕೆ ಸಂಬಂಧಪಟ್ಟ ಕರ್ಮಾನುಷ್ಠಾನ, ಎರಡನೆಯದು ಸಮಾಜ ಸೇವೆ. ಇದನ್ನು ಆಚಾರ್ಯರು ಐಚ್ಛಿಕ ಕರ್ತವ್ಯವನ್ನಾಗಿ ಪರಿಗಣಿಸಿಲ್ಲ, ಆಚಾರ್ಯರ ಆದೇಶ ಹೀಗಿದೆ: ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯಾ ಕರವನ್ಮಿತೇಹಿ. ಸಾಧಕನಿಗೆ ನಾನಾ ಜನರ ಸೇವೆ ಅದು ಅನಿವಾರ್ಯವಾದ ಒಂದು ಕರ್ತವ್ಯ. ಅದಕ್ಕೆ ಆಚಾರ್ಯರು ಕೊಟ್ಟ ಉದಾಹರಣೆ ಕರವತ್ ಮಿತೇಹಿ. ಒಂದು ದೇಶಕ್ಕೆ ಸೇರಿದ ಪ್ರಜೆ ತನ್ನ ಗಳಿಕೆಯ ಒಂದು ಅಂಶವನ್ನು ಕರವನ್ನಾಗಿ ಟ್ಯಾಕ್ಸನ್ನಾಗಿ ಕೊಡೋದು ಎಷ್ಟು ಅನಿವಾರ್ಯವೋ, ಅದನ್ನು ಕೊಡದೇ ಇದ್ದರೆ ಅವನು ಹೇಗೆ ಶಿಕ್ಷಾರ್ಹನೋ, ಅಷ್ಟೇ ಅನಿವಾರ್ಯವಾದ ಭಗವಂತನ ರಾಜ್ಯದಲ್ಲಿ ಇರುವ ಈ ಸಾಧಕ ಪ್ರಜೆಗಳಿಗೆ ಅನಿವಾರ್ಯವಾದ ಕರ, ಭಗವಂತನಿಗೆ ಕೊಡಬೇಕಾದ ಸಲ್ಲಿಸಬೇಕಾದ ಕರ ಟ್ಯಾಕ್ಸ್, ಅದು ಜ್ಞಾನಾಜನಸ್ಯ ಶುಶ್ರೂಷ, ಸಮಾಜದ ಸೇವೆ. ಹೀಗೆ ಒಬ್ಬ ಸಾಧಕನಿಗೆ ಎರಡು ಮುಖದ ಕರ್ತವ್ಯ ಅನಿವಾರ್ಯವಾದದ್ದು. ಒಂದು ಅವನ ಆಶ್ರಮಕ್ಕೆ ವಿಹಿತವಾದ ಜಪತಪಾನುಷ್ಠಾನಗಳು, ಇನ್ನೊಂದು ಸಮಾಜದ ಸೇವೆ. ಇದು ಎರಡೂ ಕರ್ತವ್ಯಗಳು ಭಗವಂತನನ್ನು ಕಾಣುವವರೆಗೆ. ಭಗವಂತನ ಅಪರೋಕ್ಷ ಪರಮಾತ್ಮನನ್ನು ಕಣ್ಣಿಂದ ಕಂಡ ಮೇಲೆ ಇವೆರಡರಲ್ಲಿ ಒಂದಕ್ಕೆ ವಿನಾಯಿತಿ ಇದೆ. ಅವನು ನಿತ್ಯ ಕರ್ಮಗಳನ್ನು ಜಪಪೂಜಾದಿಗಳನ್ನು ಮಾಡಲೇಬೇಕು, ಆದರೆ ಸಮಾಜ ಸೇವೆಗೆ ವಿನಾಯಿತಿ ಇದೆ. ಹೀಗೆ ಕೃಷ್ಣ ಕರ್ಮವನ್ನು ಮಾಡು, ಕರ್ಮವನ್ನು ಮಾಡಬೇಕಾಗಿಲ್ಲ, ಹೀಗೆ ವಿರುದ್ಧವಾದ ಎರಡು ಮಾತುಗಳನ್ನು ಹೇಳಿರೋದಕ್ಕೆ ಕಾರಣ, ಅರ್ಜುನ ನೀನು ಜ್ಞಾನಿಯಾದರೂ ನಿನ್ನ ಕ್ಷತ್ರಿಯ ವೃತ್ತಿಗೆ ಸಂಬಂಧಪಟ್ಟ ಯುದ್ಧದ ಕರ್ಮ ಇದು ಅನಿವಾರ್ಯ. ಜ್ಞಾನಿಯಾದವನಿಗೆ ಕರ್ಮದ ಅಗತ್ಯ ಇಲ್ಲ ಅನ್ನೋ ಕೃಷ್ಣನ ಮಾತಿಗೆ ಅರ್ಥ, ಭಗವಂತನ ಅಪರೋಕ್ಷ ಜ್ಞಾನವನ್ನು ಹೊಂದಿದರೆ ಅವನಿಗೆ ಸಮಾಜ ಸೇವೆಯ ಅನಿವಾರ್ಯತೆ ಇಲ್ಲ. ಹೀಗೆ ಭಗವದ್ಗೀತೆಯಲ್ಲಿ ಕಾಣುವ ಈ ವಿರೋಧವನ್ನು ಇದು ಮೊದಲಾಗಿ ಪರಿಹರಿಸಿದ ಶ್ರೀ ಮಧ್ವಾಚಾರ್ಯರು ನಮಗೆ ನಿಮಗೆ ಕೊಟ್ಟ ಸಂದೇಶ, ತತ್ವಜ್ಞಾನಿಗೆ, ಪರಮಾತ್ಮನನ್ನು ನೋಡಲು ಬಯಸುವ ವ್ಯಕ್ತಿಗೆ, ಸ್ವಾರ್ಥ ಸಾಧನೆಗಾಗಿ ಬೇಕಾಗಿರುವ ನಿತ್ಯ ನೈಮಿತ್ತಿಕ ಕರ್ಮಗಳಂತೆ ಸಮಾಜದ ಸೇವೆಯು ಅನಿವಾರ್ಯವಾದ ಕರ್ತವ್ಯ. ಆದ್ದರಿಂದ ಸಮಾಜ ಸೇವೆಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದು ನಾವು ತಿಳಿದಂತೆ ಅದು ಯಾರೋ ಕ್ರಿಶ್ಚಿಯನ್ರೋ ಅಥವಾ ಇಸ್ಲಾಂ ಮತದ ಕೊಡುಗೆಯೋ ಅಲ್ಲ. ಅದಕ್ಕಿಂತಲೂ ಮೊದಲು ವೇದವಾಂಗ್ಮಯದಲ್ಲಿ, ಪುರಾಣಗಳಲ್ಲಿ ವೇದವ್ಯಾಸರು ಸಮಾಜ ಸೇವೆಗೆ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದನ್ನು ಬೆಳಕಿಗೆ ತಂದವರು ಶ್ರೀ ಮಧ್ವಾಚಾರ್ಯರು. ಹೀಗೆ ಆಚಾರ್ಯರ ಸಿದ್ಧಾಂತ ಅದು ಸಮಾಜಕ್ಕೆ ಉನ್ಮುಖವಾದ ಸಿದ್ಧಾಂತ ಹೊರತು ಸಮಾಜಕ್ಕೆ ಬೆನ್ನು ಹಾಕಿದ, ನಾನು ನನ್ನ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕು ಅನ್ನುವ ಸ್ವಾರ್ಥದ ಹಿನ್ನೆಲೆಯ ಸಿದ್ಧಾಂತವಾಗಿಲ್ಲ ಅನ್ನೋದು ಮಧ್ವ ಸಿದ್ಧಾಂತದ ಒಂದು ವೈಶಿಷ್ಟ್ಯ. ಇದು ಒಬ್ಬ ಸಾಧಕನಿಗೆ ಎಷ್ಟು ಉಪಯುಕ್ತವಾದ ಮಾತು ಅಂದರೆ, ಅವನು ಉಣ್ಣೋದು, ತಿನ್ನೋದು, ಮಲಗೋದು, ದುಡಿಯೋದು ಸಮಾಜದ ಹಿತಕ್ಕಾಗಿ ಎರಡು ಹೆಜ್ಜೆ ಹಾಕಿದ್ರೂ ಕೂಡ ಅವೆಲ್ಲವೂ ಒಂದರ್ಥದಲ್ಲಿ ಅವನ ಅಧ್ಯಾತ್ಮ ಸಾಧನೆಯ ಮೆಟ್ಟಲುಗಳು. ನಮ್ಮ ದೇಹ ಬೆಳೆದು ಕೊಬ್ಬಿ ಅದನ್ನು ಸಮಾಜ ಘಾತುಕವನ್ನಾಗಿ ಬೆಳೆಸಬೇಕು ಅನ್ನೋ ಉದ್ದೇಶವಿದ್ರೆ ಅದು ಭಗವತ್ ಪ್ರೀತಿಕರವಾದ ಕೆಲಸ ಅಲ್ಲ. ಅದೇ ನಮ್ಮ ದೇಹದ ಬೆಳವಣಿಗೆ. ನನ್ನ ದೇಹ ಆರೋಗ್ಯಪೂರ್ಣವಾಗಿದ್ದು ದಷ್ಟಪುಷ್ಟವಾಗಿದ್ದು ನನ್ನ ದೇಹದಿಂದ ಸಮಾಜಕ್ಕೆ ಸೇವೆ ಸಲ್ಲಬೇಕು. ನನ್ನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡೋದಕ್ಕೆ ನನ್ನ ದೇಹದಾರ್ಢ್ಯ ಅನಿವಾರ್ಯ ಅನ್ನೋ ದೃಷ್ಟಿಯಿಂದ ದೇಹವನ್ನು ಬೆಳೆಸಿದರೆ ಅದೇ ಒಂದು ಸಾಧನೆಯ ಕರ್ತವ್ಯವಾಗ್ತದೆ. ಹೀಗೆ ಈ ಒಂದು ಸಾಮಾಜಿಕ ಮುಖ ಮಾಧ್ವ ದರ್ಶನದಲ್ಲಿ ಇದೆ ಅನ್ನೋ ದೃಷ್ಟಿಯಿಂದಲೂ ಕೂಡ ದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರ ಸಿದ್ಧಾಂತ ತುಂಬ ಈ ಕಾಲಕ್ಕೆ ಹೇಳಿದ ಅಮೂಲ್ಯವಾದ ತತ್ವಗಳನ್ನು ಒಳಗೊಂಡ ಒಂದು ಸಿದ್ಧಾಂತ.